ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ಸುತನ ಜೀವದಾನ ಅಂದ ಮಣಿ ರೇ ದೇವ, ಸುತನ ಜೀವದಾನ ಅಂದ ಮಣಿ ರೇ ದೇವಗಿರಿಯ ಜೀವ ಜಲವ ಕುಡಿಯ ಪಾಶಾತುರಿತ ತೋಳು ನರಳುತ್ತೀ ಮನುಜ ಧರೆಯ ಪಾಶಾತುರಿತ ತೋಳು ನರಳುತ್ತೀ ಮನುಜ ಬರಿಯ ಕೈಯ ಅರಿಯ ಪುಣ್ಯ ಧರೆಯಲಿ ಬರದಿ ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೈ ಓ ಬನ್ನಿರೈ ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೈ ಓ ಬನ್ನಿರೈ
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಕ್ರಿಸ್ತನ ವಿಷಯವಾಗಿ ನೀವು ಏನು ನೆನೆಸುತ್ತೀರಿ? ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಇವತ್ತಿನ ದಿನ ಯೇಸು ಕ್ರಿಸ್ತನ ಒಂದು ಮೊದಲನೆಯ ಬರೋಣವಾದಂತಹ ವಿಚಾರವಾಗಿ ಕ್ರಿಸ್ಮಸ್ ಎಂಬುದಾಗಿ ಕರೆಯುವಂತಹ ಈ ಒಂದು ಹಬ್ಬವನ್ನು ಕೊಂಡಾಡಲು ಕ್ರೈಸ್ತಿಯ ಜಗತ್ತು ಕಾತುರದಿಂದ ಕಾದುಕೊಂಡಿದೆ. ಕ್ರಿಸ್ತನು ಈ ಲೋಕಕ್ಕೆ ಬಂದಂತಹ ಉದ್ದೇಶವೇನು? ಕ್ರಿಸ್ತನ ವಿಷಯವಾಗಿ ನಾವು ಏನು ತಿಳಿದುಕೊಂಡಿದ್ದೇವೆ? ಸತ್ಯವೇದದಲ್ಲಿ ಕ್ರಿಸ್ತನ ವಿಷಯವಾಗಿ ಅನೇಕ ಪ್ರವಾದಿಗಳು, ಅನೇಕ ಯಾಜಕರು ಏನು ತಿಳಿದುಕೊಂಡಿದ್ದರು ಅನ್ನುವಂತಹ ಒಂದು ಸತ್ಯವನ್ನು ನಾವು ಇವತ್ತಿನ ದಿನದಲ್ಲಿ ಕ್ರಿಸ್ತನ ಒಂದು ಜನನದ ಸಂಭ್ರಮವನ್ನು ಆಚರಿಸುವುದಕ್ಕಿಂತ ಮೊದಲು ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ನಿಜವಾಗಿಯೂ ಸಹ ಕ್ರಿಸ್ತನು ಈ ಲೋಕಕ್ಕೆ ಬಂದಂತಹ ಉದ್ದೇಶವೇನೆಂಬುದನ್ನು ನಾವು ಅರಿತುಕೊಂಡಾಗ ಮಾತ್ರ ನಾವು ಆ ರಕ್ಷಣೆಗೆ ಬರಲು ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ನಾವು ಕ್ರಿಸ್ತನ ಬಗ್ಗೆ ಸತ್ಯವೇದ ಏನು ಹೇಳ್ತಕ್ಕಂಥದ್ದಾಗಿದೆ, ಕ್ರಿಸ್ತನ ವಿಷಯವಾಗಿ ನಾವು ಏನೆಂಬುದಾಗಿ ನೆನೆಸಿಕೊಂಡಿದ್ದೇವೆ ಅನ್ನುವಂತಹ ಒಂದು ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ಕಲಿಯೋದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಪೂರ್ಣನೇ ಸರ್ವ ಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ ಈ ಒಂದು ಸಮಯದಲ್ಲಿ ಈ ಮಾಧ್ಯಮದ ಮೂಲಕವಾಗಿ ನಿನ್ನ ಸಂದೇಶವನ್ನು ಕೇಳುತ್ತಿರುವ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವರ ಹೃದಯದಲ್ಲಿ ಕ್ರಿಸ್ತನು ನನ್ನ ಜೀವಿತದಲ್ಲಿ ಏನಾಗಿದ್ದಾನೆ, ನಾನು ಕ್ರಿಸ್ತನನ್ನು ಯಾವ ರೀತಿಯಲ್ಲಿ ಅರ್ತುಕೊಂಡಿದ್ದೇನೆ ಅನ್ನುವಂತಹ ಸತ್ಯವನ್ನು ತಿಳಿದುಕೊಳ್ಳಲು ಸಹಾಯ ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಸತ್ಯವನ್ನು ಅರ್ತುಕೊಂಡು, ಹೌದು ಕ್ರಿಸ್ತನು ನಿಜವಾಗಿಯೂ ಸಹ ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ರಕ್ಷಕನು ಎಂಬುದನ್ನು, ವಿಮೋಚಕನು ಎಂಬುದನ್ನು ಅರ್ತುಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ವಿಷಯವಾಗಿ ನೀವು ಏನನ್ನ ನೆನೆಸುತ್ತೀರಿ? ಕ್ರಿಸ್ತನ ವಿಚಾರವಾಗಿ ಇಡೀ ಸತ್ಯವೇದದ ಉದ್ದಕ್ಕೂ ಸಹ ನಾವು ನೋಡುವುದಾದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕ್ರಿಸ್ತನನ್ನ ನೋಡಿದ್ದಾರೆ. ಆದರೆ ಅವರೆಲ್ಲರೂ ಸಹ ಮೆಸ್ಸಾಯನು, ಕ್ರಿಸ್ತನು ಈ ಲೋಕಕ್ಕೆ ಬರತಕ್ಕಂಥವನಾಗಿದ್ದಾನೆ, ಆತನು ನನ್ನ ರಕ್ಷಕನು ಎಂಬುದಾಗಿ ಎಲ್ಲರೂ ಸಹ ತಿಳಿದುಕೊಂಡಿದ್ದಾರೆ. ಆದಾಮ ಮತ್ತು ಅವಳು ಪಾಪಕ್ಕೆ ಬಿದ್ದಂತ ನಂತರ ದೇವರು ಅವರನ್ನು ರಕ್ಷಿಸಲು ನಾನು ಬರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಅವರಿಗೆ ವಾಗ್ದಾನವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆ ವಾಗ್ದಾನ ಆದಿಕಾಂಡ ಪುಸ್ತಕ 3:15 ಓದುವುದಾದರೆ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗತ್ಯನೆ ಇರುವ ಹಾಗೆ ಮಾಡುವೆನು, ಆಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅವನ ಹಿಮ್ಮಡಿಯನ್ನ ಕಚ್ಚುವಿ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಮೆಸ್ಸಾಯನಾಗಿ ಬಂದು ನಮ್ಮನ್ನು ರಕ್ಷಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಾಗ್ದಾನವನ್ನ ಕೊಡ್ತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮೊದಲನೆಯ ಪಿತೃಗಳಾದಂತಹ ಆದಾಮ ಹವಳನ್ನ ಯೇಸು ಸ್ವಾಮಿಯ ಬಗ್ಗೆ ನೀವೇನು ತಿಳಿದುಕೊಂಡಿದ್ದೀರಿ ಎಂಬುದಾಗಿ ಕೇಳುವುದಾದರೆ, ಆತನು ಸ್ತ್ರೀಯ ಸಂತತಿಯಲ್ಲಿ ಬಂದು ಆತನು ಸೈತಾನನ ತಲೆಯನ್ನ ಜಜ್ಜುವವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನ ಆತನು ಸ್ಪಷ್ಟವಾಗಿ ಅರಿತುಕೊಂಡಿದ್ದನು. ಅದೇ ರೀತಿಯಲ್ಲಿ ನಮ್ಮ ಪಿತೃ ಆದಂತಹ ನಂಬಿಕೆಯ ಪಿತಾಮಹನು ಸಹ ಕ್ರಿಸ್ತನ ಬರೋಣಕ್ಕೋಸ್ಕರ ಕಾದುಕೊಂಡಿದ್ದನು. ಯೇಸು ಸ್ವಾಮಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ, ಯೇಸು ಸ್ವಾಮಿ ನನ್ನ ರಕ್ಷಕನು ಎಂಬುದನ್ನು ಆತನು ತನ್ನ ಮಗನ ಮುಖಾಂತರವಾಗಿ ನೋಡಿದನು. ಆತನನ್ನು ಕೇಳುವುದಾದರೆ ಆದಿಕಾಂಡ ಪುಸ್ತಕ 14:18 ತಿಳಿಸ್ತಕ್ಕಂಥವನಾಗಿದ್ದಾನೆ, ಆತನು ಸಾಲೋಮಿನ ಅರಸನಾದಂತಹ ಮೆಲ್ಕಿಜೆದಕನು ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಇನ್ನೂ ಸಹ ಮುಂದೆ ಹೋಗಿ ಇಸ್ರಾಯೇಲ್ ಎಂಬುದಾಗಿ ಕರೆಯಲ್ಪಡ್ತಕ್ಕಂತಹ ಯಾಕೋಬನನ್ನ ಯೇಸು ಸ್ವಾಮಿಯ ವಿಚಾರವಾಗಿ ನೀ ಏನೆಂಬುದಾಗಿ ತಿಳಿದುಕೊಂಡಿದ್ದೆ ಎಂಬುದಾಗಿ ಕೇಳುವುದಾದರೆ, ಯಾಕೆಂದರೆ ಆತನು ಸಹ ಕ್ರಿಸ್ತನ ಒಂದು ಪ್ರವಾದನೆ ಬಗ್ಗೆ, ಆತನು ಬರ್ತಕ್ಕಂಥವನಾಗಿದ್ದಾನೆ, ಆತನು ನನ್ನ ರಕ್ಷಕನಾಗಿದ್ದಾನೆ, ಆತನು ನಮ್ಮನ್ನ ಪಾಪದಿಂದ ಬಿಡಿಸ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ನಂಬಿಕೊಂಡಿದ್ದನು. ಅಂತಹ ಯಾಕೋಬನನ್ನು ಕೇಳುವುದಾದರೆ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಆದಿಕಾಂಡ ಪುಸ್ತಕ 49:10 ಓದಬೇಕಾದರೆ, ರಾಜದಂಡವನ್ನ ಹಿಡಿಯತಕ್ಕವನು ಸಿಲೋವಿನಿಂದ ಬರುವ ತನಕ ಆ ದಂಡವು ಯೂದನ ಕೈಯಿಂದ ತಪ್ಪುವುದಿಲ್ಲ, ಮುದ್ರೆ ಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅಂದರೆ ಆತನು ಯೂದ ವಂಶದಲ್ಲಿ ಬರ್ತಕ್ಕಂತಹ ಸಿಂಹ ಎಂಬುದಾಗಿ ಇಲ್ಲಿ ಕರೀತಕ್ಕಂಥನಾಗಿದ್ದಾನೆ. ನಂತರ ನಾವು ನೋಡ್ತಕ್ಕಂಥದ್ದು ಪ್ರವಾದಿಗಳ ವಿಚಾರವಾಗಿ ನಾವು ನೋಡುವುದಾದರೆ, ಯೆಶಾಯ ಯೇಸು ಕ್ರಿಸ್ತನನ್ನ ಯಾವ ರೀತಿಯಲ್ಲಿ ನೋಡ್ತಕ್ಕಂಥವನಾಗಿದ್ದಾನೆ? ಪ್ರವಾದಿಯಾದಂತಹ ಯೆಶಾಯ ತನ್ನ ಪುಸ್ತಕದಲ್ಲಿ 9:6 ತಿಳಿಸ್ತಕ್ಕಂಥನಾಗಿದ್ದಾನೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದಂಥ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ, ಯೆಸುರು ಎಂಬುದಾಗಿ ಕರೀತಕ್ಕಂಥನಾಗಿದ್ದಾನೆ. ಪ್ರವಾದಿಯಾದಂಥ ಯೆಶಾಯನು, ಇದು ಅದ್ಭುತವಾದಂಥ ವಾಕ್ಯ ಪ್ರಿಯ ಕೇಳುಗರೆ. ಯೇಸು ಸ್ವಾಮಿಯನ್ನ ಆತನು ಯಾವ ರೀತಿಯಲ್ಲಿ ನೋಡ್ತಕ್ಕಂಥನಾಗಿದ್ದಾನೆ ಅಂದರೆ, ಆತನೊಬ್ಬ ಅದ್ಭುತ ಸ್ವರೂಪನು. ಈ ಲೋಕಕ್ಕೆ ಬಂದು ಕ್ರಿಸ್ತನು ಮಾಡಿದಂತಹ ಅದ್ಭುತ, ಅತ್ಯಂತ ಅದ್ಭುತ ಪ್ರಿಯ ಕೇಳುಗರೆ. ಆತನು ಆಲೋಚನಾಕರ್ತನು, ಆತನು ಕೊಟ್ಟಂತಹ ಆಲೋಚನೆಗಳು ನಮಗೆ ನಿಜವಾಗಲೂ ಸಹ ಅದ್ಭುತ ಎನಿಸ್ತಕ್ಕಂಥದ್ದಾಗಿದೆ. ಆತನು ಪರಾಕ್ರಮಿಯಾದಂಥ ದೇವರು, ಸೈತಾನನನ್ನ ನಾಶ ಮಾಡುವಂತಹ ಪರಾಕ್ರಮಿಯಾದಂಥ ದೇವರು, ನಿತ್ಯನಾದಂಥ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಆತನ ಹೆಸರು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಇನ್ನು ದುಃಖ ಪ್ರವಾದಿಯಾದಂತಹ, ಶೋಕ ಪ್ರವಾದಿ ಆಗಿರ್ತಕ್ಕಂತಹ ಯೆರೆಮೀಯನನ್ನ ಕೇಳುವುದಾದ್ರೆ, ಯೇಸುವಿನ ವಿಚಾರವಾಗಿ, ಕ್ರಿಸ್ತನ ವಿಚಾರವಾಗಿ ಏನ್ ಹೇಳ್ತಕ್ಕಂಥನಾಗಿದ್ದಾನೆ ಅಂದ್ರೆ, ಯೆರೆಮೀಯನ ಪ್ರವಾದನೆ ಗ್ರಂಥ 23:6 ವಚನವನ್ನು ಓದಬೇಕಾದರೆ, ಅವನ ದಿನಗಳು ಯೂದವು ರಕ್ಷಿಸಲ್ಪಡುವುದು, ಇಸ್ರಾಯೇಲು ಭದ್ರವಾಗಿ ವಾಸಿಸುವುದು. ಆತನು ಕರೆಯಲ್ಪಡುವ ಹೆಸರು ಯಾವುದೆಂದರೆ, ನಮ್ಮ ನೀತಿಯು ಅವನೇ, ನಮ್ಮ ನೀತಿಯು ಅವನೇ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಯೇಸು ಕ್ರಿಸ್ತನೇ ನಮ್ಮ ನೀತಿಯಾಗಿದ್ದಾನೆ. ನಮ್ಮ ಸ್ವನೀತಿಯಿಂದಲ್ಲ, ಆತನ ನೀತಿಯಿಂದ ನಾವು ರಕ್ಷಿಸಲ್ಪಡ್ತಕ್ಕಂಥರಾಗಿದ್ದೇವೆ ಅನ್ನುವಂಥದ್ದನ್ನ ಯೆರೆಮೀಯ ಪ್ರವಾದಿ ಆಗಾಗಲೇ ಹರಿತುಕೊಂಡಿದ್ದನು ಪ್ರಿಯ ಕೇಳುಗರೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ದಾನಿಯೇಲನ ಪ್ರವಾದಿಯನ್ನು ಕೇಳಬೇಕಾದ್ರೆ, ದಾನಿಯೇಲೇ ಹೇಳ್ತಕ್ಕಂಥನಾಗಿದ್ದಾನೆ, ಮೆಸ್ಸಾಯನು ಬರ್ತಕ್ಕಂಥನಾಗಿದ್ದಾನೆ, ಮೆಸ್ಸಾಯನು ಬಂದು ನಮ್ಮ ಪಾಪಗಳಿಗೋಸ್ಕರ ಮರಣವನ್ನು ಹೊಂದತಕ್ಕಂಥನಾಗಿದ್ದಾನೆ, ಆತನು ನನ್ನ ತನ್ನ ರಕ್ತದ ಮುಖಾಂತರವಾಗಿ ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಳ್ತಕ್ಕಂಥನಾಗಿದ್ದಾನೆ ಎನ್ನುವಂತಹ ವಿಚಾರವನ್ನ ಎಷ್ಟೋ ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ದಾನಿಯೇಲ ಪ್ರವಾದನೆ ಗ್ರಂಥ 9:26 ವಚನವನ್ನು ಓದಬೇಕಾದರೆ, 62 ವಾರಗಳಾದ ಮೇಲೆ ಮೆಸ್ಸಾಯನ್ನು ಛೇದಿಸಲ್ಪಡುವನು ಎಂಬುವಂತಹ ವಿಚಾರವನ್ನ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥರಾಗಿದ್ದೇವೆ ಯಾವ ರೀತಿಯಲ್ಲಿ ಹಳೆಯ ಒಡಂಬಡಿಕೆಗಳಲ್ಲಿ ಅನೇಕ ಪ್ರವಾದಿಗಳು, ನಮ್ಮ ಪಿತೃಗಳು ಕ್ರಿಸ್ತನನ್ನ ರಕ್ಷಕನು ಎಂಬುದಾಗಿ ತಮ್ಮದೇ ಆದ ನಿಟ್ಟಿನಲ್ಲಿ ಅವರು ಅರ್ಥ ಮಾಡಿಕೊಂಡಿದ್ದರು. ಅವರು ಹೇಳಿರ್ತಕ್ಕಂಥ ವಿಚಾರಗಳು ಸಹ ನಿಜವಾಗಿಯೂ ಸಹ ನಮ್ಮ ಜೀವಿತದಲ್ಲೂ ಸಹ ಯೇಸು ಸ್ವಾಮಿಯನ್ನು ನಾವು ಏನೆಂಬುದಾಗಿ ತಿಳಿದುಕೊಂಡಿದ್ದೇವೆ, ಯಾವ ರೀತಿಯಲ್ಲಿ ಆತನನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಇವತ್ತು ಇಡೀ ಪ್ರಪಂಚ ಕ್ರಿಸ್ತನು ಹುಟ್ಟಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನ ಕೊಂಡಾಡ್ತಕ್ಕಂಥದ್ದಾಗಿದೆ, ಕೊಂಡಾಡಲು ಸಿದ್ಧರಾಗ್ತಕ್ಕಂಥದ್ದಾಗಿದೆ. ಆದರೆ ನಿಜವಾಗಿಯೂ ಸಹ ಇಡೀ ಪ್ರವಾದಿಗಳಿರಬಹುದು ಅಥವಾ ನಮ್ಮ ಪಿತೃಗಳಿರಬಹುದು, ಯಾರೂ ಸಹ ಆತನ ಒಂದು ಜನನವನ್ನ ಕೊಂಡಾಡುವುದಕ್ಕಿಂತ ಬದಲಾಗಿ, ಆತನು ನನ್ನ ರಕ್ಷಕನು, ನನ್ನ ಪಾಪಗಳಿಗೋಸ್ಕರ ಬರ್ತಕ್ಕಂಥವನಾಗಿದ್ದಾನೆ, ಯಾರು ನನ್ನ ರಕ್ಷಕನು ಎಂಬುದಾಗಿ ತಮ್ಮದೇ ಆದ ರೀತಿಯಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ನಾವು ಇವತ್ತು ಕ್ರಿಸ್ತನು ನಮ್ಮ ರಕ್ಷಕನು ಎಂಬುವ ರೀತಿಯಲ್ಲಿ ಆತನನ್ನು ಕೊಂಡಾಡ್ತಕ್ಕಂಥವರಾಗಿದ್ದೇವ? ಕೇವಲ ಆತನು ಹುಟ್ಟಿದ್ದಾನೆ ಅನ್ನುವಂಥದ್ದನ್ನ ಅರ್ಥಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಕೊಂಡಾಡ್ತಕ್ಕಂಥವರಾಗಿದ್ದೇವ? ಆತನು ಹುಟ್ಟಿರ್ತಕ್ಕಂತಹ, ಆತನು ಈ ಲೋಕಕ್ಕೆ ಮಾನವ ಅವತಾರ ವ್ಯಕ್ತಿ ಬಂದಂತಹ ವಿಚಾರವೇನೆಂಬುದನ್ನು ನಾವು ಅರ್ಥಕೊಳ್ತಕ್ಕಂಥವರಾಗಿದ್ದೇವ? ಇನ್ನು ಹೋಶಾಯ ಪ್ರವಾದಿಯನ್ನು ಕೇಳಬೇಕಾದರೆ, ಹೋಶಾಯ ಪ್ರವಾದಿ ತನ್ನ ಪುಸ್ತಕದಲ್ಲಿ 12:5 ವಚನದಲ್ಲಿ ತಿಳಿಸ್ತಕ್ಕಂಥನಾಗಿದ್ದಾನೆ, ಆತನು ಸೇನೆಗಳ ಕರ್ತನಾದಂಥ ದೇವರು, ಆತನ ಜ್ಞಾಪಕರ್ತಕವು ಕರ್ತನೇ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಇನ್ನು ನಾವು ಹೊಸ ಒಡಂಬಡಿಕೆಗೆ ಬರಬೇಕಾದರೆ ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಸ್ನಾನಿಕನಾದಂತಹ ಯೋಹಾನನು ಹೇಳ್ತಕ್ಕಂಥನಾಗಿದ್ದಾನೆ, ಯೇಸು ಸ್ವಾಮಿ ನಿಜವಾಗಿಯೂ ಸಹ ಆತನ ಹುಟ್ಟಿದ ದಿನಕ್ಕಿಂತ ಆತನ ಮರಣದ ದಿನ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುತ್ತಿದ್ದದನ್ನ ಯೇಸುವನ್ನ ನೋಡಿ, ಹೀಗೋ ಲೋಕದ ಪಾಪಗಳನ್ನ ನಿವಾರಣೆ ಮಾಡುವ ದೇವರು ನೇಮಿಸಿದ ಯಜ್ಞದ ಕುರಿ ಎಂಬುದಾಗಿ ಕರೀತಕ್ಕಂಥನಾಗಿದ್ದಾನೆ. ತಂದೆಯಾದ ದೇವರು ಸಹ ಪರಲೋಕದಿಂದ ಕ್ರಿಸ್ತನನ್ನು ನೋಡಿ ಹೇಳ್ತಕ್ಕಂಥನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 3:17 ವಚನವನ್ನು ಓದಬೇಕಾದ್ರೆ, ಆಗ ಹೀಗೋ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನ ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂಬುದಾಗಿ ಪರಲೋಕದಿಂದ ಧ್ವನಿ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಪ್ರಿಯ ಕೇಳುಗರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿಯ ವಿಚಾರದಲ್ಲಿ ಶಿಷ್ಯರುಗಳಾಗಿರ್ತಕ್ಕಂತಹ ನಾನು ನೀವು ಆತನನ್ನ ಹಿಂಬಾಲಿಸ್ತೇವೆ ಎಂಬುದಾಗಿ, ಆತನ ಶಿಷ್ಯರಾಗಿರ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ನಾವು ಪ್ರಮಾಣ ಮಾಡಿ ನಡೆತಕ್ಕಂತಹ ಮಕ್ಕಳಾಗಿರುವಾಗ ನಾವು ಕ್ರಿಸ್ತನ ವಿಚಾರವಾಗಿ ಏನೆಂಬುದಾಗಿ ನೆನೆಸಿಕೊಂಡಿದ್ದೇವೆ, ಏನೆಂಬುದಾಗಿ ತಿಳಿದುಕೊಂಡಿದ್ದೀರಾ ಎನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇವತ್ತು ಅಂದು ಅಪೋಸ್ತಲರು ಅನೇಕ ಜನಗಳ ಮಧ್ಯದಲ್ಲಿ ನಿಂತುಕೊಂಡು ಬೋಧನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥರಾಗಿದ್ದಾರೆ, ಮಾನಸಾಂತರವನ್ನ ಉಂಟು ಮಾಡಿ ಪಾಪಗಳ ಪರಿಹಾರವನ್ನ ಕೊಡುವ ಹಾಗೆ ಆತನು ಪ್ರಭುವು ರಕ್ಷಕನು ಆಗಿರುವಂತೆ ದೇವರು ತನ್ನ ಬಲಗೈಯಲ್ಲಿರುವ ಆತನನ್ನ ಉನ್ನತ ಸ್ಥಾನಕ್ಕೇರಿಸಿದ್ದಾನೆ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 5:39 ವಚನ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ಗಮನಿಸತಕ್ಕಂತಹ ಈ ಒಂದು ಅಪೊಸ್ತಲರ ಕೃತ್ಯಗಳು 5:31 ವಚನವನ್ನ ಓದಬೇಕಾದ್ರೆ ಅಲ್ಲಿ ಮಾನಸಾಂತರವನ್ನ ಉಂಟು ಮಾಡಿ ಪಾಪಗಳ ಪರಿಹಾರವನ್ನ ಕೊಡುವ ಹಾಗೆ ಆತನು ಪ್ರಭು ರಕ್ಷಕನು ಆಗಿದ್ದಾನೆ, ಆತನು ನನ್ನ ರಾಜ್ಯನಾಗಿದ್ದಾನೆ, ಆತನು ನನ್ನ ರಕ್ಷಕನಾಗಿದ್ದಾನೆ ಅನ್ನುವಂಥದ್ದನ್ನ ನಾವು ಅರ್ಥಕೊಂಡಿದ್ದೇವ. ಆತನು ನಮ್ಮನ್ನ ರಕ್ಷಿಸ್ಲಿಕ್ಕೋಸ್ಕರವೇ ಈ ಲೋಕಕ್ಕೆ ಬಂದನು. ಆದಾಮನಿಂದ ಹಿಡಿದು ನಮ್ಮ ಪಿತೃಗಳಿಂದ ಹಿಡಿದು ನಮ್ಮ ಪ್ರವಾದಿಗಳಿಂದ ಹಿಡಿದು ಎಲ್ಲರೂ ಸಹ ಕ್ರಿಸ್ತನು ರಕ್ಷಕನು ಎಂಬುದಾಗಿ ನೋಡಿದರು. ಅದಕ್ಕೋಸ್ಕರವೇ ಆತನು ಹುಟ್ಟಿದಾಗ ನಮ್ಮ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ಆ ಜೋಯಿಸರು ಅಲ್ಲಿಂದ ಹುಡುಕಿಕೊಂಡು ಬಂದರು. ಕೇವಲ ಒಂದು ಜನಾಂಗಕ್ಕೆ, ಒಂದು ಕುಲಕ್ಕೆ, ಒಂದು ಭಾಷೆಗೆ, ಒಂದು ಜನಾಂಗಕ್ಕೆ ಅಲ್ಲ ಪ್ರಿಯ ಕೇಳುಗಡೆ, ಇಡೀ ಲೋಕವೇ ಪಾಪದಲ್ಲಿ ತುಂಬಿಕೊಂಡಿರತಕ್ಕಂತಹ ಜನಗಳಾಗಿದ್ದೇವೆ. ಆಗಿರಬೇಕಾದ್ರೆ ಇಡೀ ಲೋಕವನ್ನೇ ರಕ್ಷಿಸಲು ಬರಬೇಕಾಗಿರ್ತಕ್ಕಂತಹ ಒಬ್ಬ ಮೆಸಾಯ ಯಾರೆಂದರೆ ಕ್ರಿಸ್ತನು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಯಾಕೆ ಆತನು ನಮ್ಮನ್ನು ರಕ್ಷಿಸಬೇಕಾಗಿತ್ತು, ನಮ್ಮ ಪಾಪಗಳಿಂದ ಆತನು ರಕ್ಷಿಸಬೇಕಾಗಿತ್ತು? ಯಾಕೆಂದರೆ ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಒಂದು ಹೋರಾಟ ನಡೀತಕ್ಕಂಥದ್ದಾಗಿದೆ. ಆ ಹೋರಾಟ ಕ್ರಿಸ್ತನು ಮತ್ತು ಸೈತಾನ ನಡುವೆ ನಡೀತಕ್ಕಂತಹ ಒಂದು ಹೋರಾಟವಾಗಿರತಕ್ಕಂಥದ್ದಾಗಿದೆ. ಯಾಕೆ ಆತನು ಈ ಲೋಕಕ್ಕೆ ಬರ್ತಕ್ಕಂಥನಾಗಿದ್ದಾನೆ, ಮಾನವ ಅವತಾರ ವ್ಯಕ್ತಿ ಎಂಬುದಾಗಿ ನಾವು ನೋಡಬೇಕಾದ್ರೆ ಯೋಹಾನನು ಬರೆದ ಸುವಾರ್ತೆ 8:44 ವಚನವನ್ನು ಓದಬೇಕಾದ್ರೆ ಅಲ್ಲಿ ಯೇಸು ಸ್ವಾಮಿ ಸೈತಾನನನ್ನ ಈ ರೀತಿಯಾಗಿ ಕರೀತಕ್ಕಂಥವನಾಗಿದ್ದಾನೆ. ಸೈತಾನನು ನಿಮ್ಮ ತಂದೆ, ನೀವು ಆತನಿಗೆ ಸೇರಿದವರಾಗಿದ್ದು ನಿಮ್ಮ ತಂದೆಯ ದುರಾಶೆಗಳನ್ನೇ ನೀವು ಮಾಡಬಯಸುತ್ತೀರಿ. ಅವನು ಹಾದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನೆಲೆಗೊಂಡಿರಲಿಲ್ಲ, ಯಾಕೆಂದರೆ ಅವನಲ್ಲಿ ಸತ್ಯವೇ ಇಲ್ಲ. ಅವನು ತನ್ನ ಸ್ವಭಾವ ಅನುಸಾರವಾಗಿ ಸುಳ್ಳಾಡುತ್ತಾನೆ, ಯಾಕೆಂದರೆ ಅವನು ಸುಳ್ಳುಗಾರನು ಮತ್ತು ಸುಳ್ಳಿನ ತಂದೆಯೂ ಆಗಿದ್ದಾನೆ. ಆತನು ಸುಳ್ಳುಗಾರನು, ಸುಳ್ಳಿಗೆ ತಂದೆ ಆಗಿದ್ದಾನೆ. ಆತನು ಸ್ವಭಾವ ಅನುಸಾರವಾಗಿ ಸುಳ್ಳಾಡ್ತಕ್ಕಂಥನಾಗಿದ್ದಾನೆ. ಆತನು ಹಾದಿಯಿಂದಲೂ ಸುಳ್ಳಾಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ಹೇಳುವಂತಹ ವಾಕ್ಯ ಪ್ರಿಯ ಕೇಳುಗರೆ, ಯಾಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ನರ ಮನುಷ್ಯನಾಗಿ ಬರಬೇಕಾಗಿತ್ತು? ಎಲ್ಲಾ ಪ್ರವಾದಿಗಳು, ಎಲ್ಲಾ ನಮ್ಮ ಪಿತೃಗಳು ಆದಿಯಿಂದಲೂ ಸಹ ಮೆಸ್ಸಾಯನ್ನು ಬರ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ತಮ್ಮದೇ ನಿಟ್ಟಿನಲ್ಲಿ ಆತನನ್ನ ವರ್ಣಿಸಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆದರೆ ಆತನು ಬಂದಾಗ ಸೈತಾನನು ಸುಳ್ಳುಗಾರನು, ಆತನು ಆದಿಯಿಂದಲೂ ಸುಳ್ಳಾಡಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹಾಗಾದರೆ ಸೈತಾನನು ಎಲ್ಲಿಂದ ಸುಳ್ಳನ್ನು ಹಾಡಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾದರೆ ಆತನು ಪರಲೋಕದಲ್ಲಿಯೇ ಸುಳ್ಳನ್ನು ಹಾಡಿದ್ದಾನೆ. ಪ್ರಿಯ ಕೇಳುಗರೆ, ಪರಲೋಕದಲ್ಲಿಯೇ ಆತನು ದೇವರಿಗೆ ವಿರುದ್ಧವಾಗಿ ದಂಗೆಯನ್ನು ಎದ್ದು ತನ್ನ ಸೌಂದರ್ಯದ ನಿಮಿತ್ತವಾಗಿ, ತನ್ನ ಅಹಮ್ಮಿನ ನಿಮಿತ್ತವಾಗಿ ಆತನು ಪರಲೋಕದಲ್ಲಿ ಮೂರರಲ್ಲಿ ಒಂದು ಭಾಗ ದೂತರನ್ನ ತನ್ನ ಕಡೆಗೆ ವಂಚಿಸಿ ಸೆಳೆದುಕೊಳ್ಳುವುದರ ಮೂಲಕವಾಗಿ ಪ್ರಕಟಣೆ ಗ್ರಂಥ 12:7-9 ತನಕ ನಾವು ಓದುವುದಾದ್ರೆ ಅಲ್ಲಿ ಒಂದು ಯುದ್ಧವನ್ನೇ ಆರಂಭಿಸತಕ್ಕಂಥನಾಗಿದ್ದಾನೆ. ಆ ಯುದ್ಧದ ನಿಮಿತ್ತವಾಗಿಯೇ ದೇವರು ಆತನನ್ನ ಪರಲೋಕದಿಂದ ಈ ಭೂಮಿಗೆ ದುಬ್ಬಲ್ಪಡ್ತಕ್ಕಂಥವರಾಗಿದ್ದಾರೆ. ಆದರೆ ಆತನು ಹೇಳಿದಂತಹ ಸುಳ್ಳು ಏನೆಂಬುದಾಗಿ ನಾವು ನೋಡಬೇಕಾದರೆ ಆತನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ದಂಗೆಯನ್ನು ಹೇಳ್ತಕ್ಕಂಥನಾಗಿದ್ದಾನೆ. ದೇವರ ಆಜ್ಞೆ ಸರಿ ಇಲ್ಲ, ದೇವರು ಪ್ರೀತಿ ಸ್ವರೂಪಿ ಅಲ್ಲ, ದೇವರು ಆತನಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆತನು ದೇವರ ಸಿಂಹಾಸನಕ್ಕೆ ವಿರುದ್ಧವಾಗಿ ಆತನು ದಂಗೆ ಹೇಳ್ತಕ್ಕಂಥನಾಗಿದ್ದಾನೆ. ಆ ನಿಮಿತ್ತವಾಗಿಯೇ ದೇವರು ಆದಾಮ ಹವ್ವಳನ್ನ ಸೃಷ್ಟಿ ಮಾಡ್ತಕ್ಕಂಥವರಾಗಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ ಅಂದ್ರೆ ಸೈತಾನನು ಪರಲೋಕದಲ್ಲಿ ದೇವರ ಆಜ್ಞೆಯನ್ನ ಯಾವ ಮನುಷ್ಯನು ಸಹ ಕೈಗೊಂಡು ನಡೆಯಲು ಸಾಧ್ಯವಿಲ್ಲ, ದೇವರು ಪ್ರೀತಿ ಸ್ವರೂಪಿಯಲ್ಲ ಅನ್ನುವಂಥದ್ದನ್ನ ಆತನು ಒಂದು ದೂಷಣೆಯನ್ನ ದೇವರಿಗೆ ವಿರುದ್ಧವಾಗಿ ಒರೆಸಿದ್ದಾನೆ. ಈಗ ದೇವರು ಆದಾಮ ಮತ್ತು ಹವ್ವಳನ್ನ ಸೃಷ್ಟಿ ಮಾಡ್ತಕ್ಕಂಥನಾಗಿದ್ದಾನೆ. ಯಾತಿಗೋಸ್ಕರ ಸೃಷ್ಟಿ ಮಾಡ್ತಕ್ಕಂಥನಾಗಿದ್ದಾನೆ ಅಂದ್ರೆ ಸಾಕ್ಷಿ ಕೊಡಲಿಕ್ಕೋಸ್ಕರ. ಏನು ಸೈತಾನನು ದೇವರು ಪ್ರೀತಿ ಸ್ವರೂಪಿಯಲ್ಲ, ದೇವರ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದನೋ, ಆ ಒಂದು ವಿಚಾರವನ್ನ ಆದಾಮ ಹವ್ವಳು ತಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂಬುದಾಗಿ ಆತನು ಸೃಷ್ಟಿ ಮಾಡ್ತಕ್ಕಂಥನಾಗಿದ್ದಾನೆ. ಆತನನ್ನು ಸೃಷ್ಟಿ ಮಾಡಿ ಅವರಿಗೆ ಒಂದು ಐಕ್ಯ ಸ್ವತಂತ್ರವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಆ ಐಕ್ಯ ಸ್ವತಂತ್ರದಲ್ಲಿ ಅವರು ಉತ್ತೀರ್ಣರಾದರೆ, ಅದರಲ್ಲಿ ಅವರು ತೇರ್ಗಡೆಯನ್ನು ಹೊಂದುವುದಾದರೆ, ಅವರು ದೇವ ದೂತರಿಗೆ ಸಮಾನರಾಗಿ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ದೇವರು ಅವರಿಗೆ ಒಂದು ಪರೀಕ್ಷೆಯನ್ನು ಸಹ ಕೊಡ್ತಕ್ಕಂಥನಾಗಿದ್ದಾನೆ. ಎಲ್ಲಾ ಮರದ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ನಬಹುದು ಆ ಏದೀನ್ ತೋಟದಲ್ಲಿ ಇರ್ತಕ್ಕಂಥದ್ದನ್ನ, ಆದರೆ ಒಂದು ಮರದ ಹಣ್ಣನ್ನ ಮಾತ್ರ ತಿನ್ನಬಾರದು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆದರೆ ಅವರು ಸೈತಾನನ ಮೋಸಕ್ಕೆ ಒಳಗಾಗಿ ಆ ಹಣ್ಣನ್ನ ತಿಂತಕ್ಕಂಥವರಾಗಿದ್ದಾರೆ. ಆ ತಿಂದ ನಿಮಿತ್ತವಾಗಿಯೇ ಸೈತಾನನ ಕಡೆಗೆ ಅವರು ಹೋಗ್ತಕ್ಕಂಥವರಾಗಿದ್ದಾರೆ, ದೇವರ ಆಜ್ಞೆಯನ್ನ ಮೀರ್ತಕ್ಕಂಥವರಾಗಿದ್ದಾರೆ. ಈಗ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನ ಯೆಶಾಯನ ಪ್ರವಾದನ ಗ್ರಂಥ 43:10 ಓದಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ನಾನು ಆಯ್ದುಕೊಂಡಿರೋ ಸಾಕ್ಷಿಗಳು ಎಂಬುದಾಗಿ. ಕ್ರಿಸ್ತನ ವಿಚಾರವಾಗಿ, ಆತನ ಪ್ರೀತಿಯ ವಿಚಾರವಾಗಿ, ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತಹ ವಿಚಾರವಾಗಿ ಸಾಕ್ಷಿ ಕೊಡಬೇಕಾಗಿತ್ತು. ಆ ಸಾಕ್ಷಿ ಕೊಡುವಂತಹ ನಿಟ್ಟಿನಲ್ಲಿಯೇ ಪರಲೋಕದಲ್ಲಿರ್ತಕ್ಕಂತಹ ದೂತರು ಸಹ ನಮ್ಮನ್ನ ನೋಡ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ. 1 Corinthians 4:9 ಓದಬೇಕಾದರೆ, ನಾವು ಲೋಕಕ್ಕೂ ದೂತರಿಗೂ ನೋಟವಾಗಿದ್ದೇವೆ ಎಂಬುದಾಗಿ ಪೌಲ ಬರೀತಕ್ಕಂಥವನಾಗಿದ್ದಾನೆ. ಲೋಕದವರು ನಮ್ಮನ್ನು ನೋಡ್ತಕ್ಕಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಕ್ರೈಸ್ತರು ಈ ಲೋಕದಲ್ಲಿ ನಡೀತಕ್ಕಂಥವರಾಗಿದ್ದಾರೆ ಎಂಬುದಾಗಿ. ಯಾಕೆ ದೂತರು ನೋಡ್ತಕ್ಕಂಥವರಾಗಿದ್ದಾರೆ ಅಂದ್ರೆ, ಸೈತಾನ ಈಗಾಗಲೇ ಪರಲೋಕದಲ್ಲಿ ಒಂದು ವಿಷಕರ ಬೀಜವನ್ನ ಬಿತ್ತಿದ್ದಾನೆ, ಅಂದ್ರೆ ಸುಳ್ಳನ್ನ ಹೇಳಿದ್ದಾನೆ. ಆ ಸುಳ್ಳಿನ ನಿಮಿತ್ತವಾಗಿ ಪರಲೋಕದಲ್ಲಿರ್ತಕ್ಕಂತಹ ದೇವದೂತರಿಗೂ ಸಹ ಸಂದೇಹ ಇರತಕ್ಕಂಥದ್ದಾಗಿದೆ. ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಸೈತಾನ ಹೇಳಿದ್ದು ಸರಿಯೋ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯಲು ಸಾಧ್ಯವೋ ಸಾಧ್ಯವಿಲ್ಲವೋ ಎಂಬುದಾಗಿ ಅಲ್ಲಿರ್ತಕ್ಕಂತಹ ಪರಲೋಕದ ದೂತರೆಲ್ಲರೂ ಸಹ ನೋಡ್ತಕ್ಕಂಥವರಾಗಿದ್ದಾರೆ. ನಾವು ದೇವರ ಆಜ್ಞೆಗಳನ್ನ, ದೇವರ ವಾಕ್ಯಕ್ಕೆ ಸರಿಯಾಗಿ ನಡೆದಾಗ ಪರಲೋಕದಲ್ಲಿರ್ತಕ್ಕಂತಹ ದೂತರು, ಹೌದು ದೇವರು ಹೇಳಿರ್ತಕ್ಕಂಥದ್ದು ಸರಿ, ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಯಾವಾಗ ಅದನ್ನು ನಾವು ಮೀರಿ ನಡೀತಕ್ಕಂಥವರಾಗಿದ್ದೇವೆ, ಆವಾಗ ಸೈತಾನ ಹೇಳಿರ್ತಕ್ಕಂಥದ್ದು ಸರಿ ಎಂಬುದಾಗಿ ಅವರಲ್ಲಿ ಗೊಂದಲ ಉಂಟಾಗ್ತಕ್ಕಂಥದ್ದಾಗಿದೆ. ಈ ರೀತಿಯ ಒಂದು ಗೊಂದಲ ಅವರ ಮಧ್ಯದಲ್ಲಿದೆ. ಆ ಗೊಂದಲಕ್ಕೆ ಪರಿಹಾರವನ್ನ ನೀಡಲು ಆದಾಮ ಅವಳನ್ನು ಸೃಷ್ಟಿ ಮಾಡಿದನು, ಆದರೆ ಅವರು ಸೋತು ಹೋದರು. ಪ್ರಿಯ ಕೇಳುಗರೆ, ಈಗ ಯಾರು ಬರಬೇಕಾಗಿತ್ತು ಅಂದ್ರೆ, ಸೈತಾನನಿಗೆ ಸರಿಯಾಗಿ ಉತ್ತರವನ್ನ ಕೊಡಲು ಕ್ರಿಸ್ತನೇ ಮಾನವ ಅವತಾರವೆತ್ತಿ ಈ ಲೋಕಕ್ಕೆ ಬರಬೇಕಾಗಿತ್ತು. ಕ್ರಿಸ್ತನು ಆ ಪರಲೋಕದ ವೈಭವವನ್ನ ಬಿಟ್ಟು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮ್ಮ ಮಧ್ಯದಲ್ಲಿ ಜೀವಿಸಿ ಸರಿಯಾಗಿ ಆಜ್ಞೆಗಳಿಗೆ ನಡೆಯಬೇಕಾಗಿತ್ತು. ಹಾಗಾಗಿ ಸೈತಾನನಿಗೆ ಉತ್ತರವನ್ನ ಕೊಡುವಾಗೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರ್ತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಆಕಾಶ ಭೂಮಿ ಅಳಿದು ಹೋಗಬಹುದು, ಆದರೆ ನನ್ನ ವಾಕ್ಯಗಳು ಎಂದಿಗೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲದೆ ನಾನು ಈ ಲೋಕಕ್ಕೆ ಪ್ರವಾದಿಗಳ ಮೋಶೆಯ ಧರ್ಮಶಾಸ್ತ್ರವನ್ನು ತೆಗೆದುಹಾಕುವುದಕ್ಕೆ ಬರಲಿಲ್ಲ, ಅದನ್ನು ನೆರವೇರಿಸಿದಕ್ಕೆ ಬಂದನೆ ಎಂಬುದಾಗಿ ಆತನು ಸಿಲುಬೆಯ ಮರಣದ ಹಂತಕ್ಕೂ ಸಹ ವಿಧೇಯನಾಗಿ ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ಆತನು ಜೀವಿಸಿ ಸೈತಾನನಿಗೆ ಉತ್ತರವನ್ನ ಕೊಡುವ ಹಾಗೆ ಆ ಒಂದು ಕಲ್ವಾರಿ ಸಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡ್ತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಚಾರವೇನೆಂದರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ವಿಚಾರ ನನ್ನನ್ನ ನಿಮ್ಮನ್ನ ಆ ಪಾಪದಿಂದ ರಕ್ಷಿಸ್ಲಿಕ್ಕೋಸ್ಕರ, ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸುವನು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 1 Corinthians ನಾವು ಓದ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಹಾಗಾಗಿ ಯೇಸು ಸ್ವಾಮಿ ನಮ್ಮನ್ನ ರಕ್ಷಿಸಲು ಈ ಲೋಕಕ್ಕೆ ಬಂದನು. ಆದರೆ ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಕ್ರಿಸ್ಮಸ್ ಅಂತಕ್ಕಂತಹ ಈ ಒಂದು ಹಬ್ಬದ ಸಡಗರದಲ್ಲಿ ನಾವು ಪಾಪದಲ್ಲಿ ಬಿದ್ದು ಹೋಗಿರ್ತಕ್ಕಂತಹ ಅನೇಕ ರೀತಿಯ ಪಾಪಕ್ಕೆ ದಾಸತ್ವದಲ್ಲಿ ಇರತಕ್ಕಂತಹ ಜನಗಳನ್ನ ನೋಡಿ ಕ್ರಿಸ್ತನು ನಿಮಗೋಸ್ಕರ ಹುಟ್ಟಿ ಬಂದಿದ್ದಾನೆ, ನಿಮ್ಮ ಪಾಪಗಳನ್ನ ಪರಿಹರಿಸಲಿಕ್ಕೆ ಅಂತಕ್ಕಂತಹ ಆ ಒಂದು ಶುಭ ಸಂದೇಶವನ್ನ ನಾವು ಸಾರ್ತಕ್ಕಂಥವರಾಗಿದ್ದೇವಾ? ಆದಾಮನಿಂದ ಹಿಡಿದು ನಮ್ಮ ಪಿತೃಗಳಿಂದ ಹಿಡಿದು ಎಲ್ಲಾ ಶಿಷ್ಯರುಗಳು ಎಲ್ಲರೂ ಸಹ ಸಾರಿದಂತಹ ಒಂದೇ ಒಂದು ವಿಚಾರ, ತಮ್ಮದೇ ಆದ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಕ್ರಿಸ್ತನು ಮೆಸ್ಸಾಯನು, ಆತನು ಬರತಕ್ಕಂಥನಾಗಿದ್ದಾನೆ, ಆತನು ಮರಣ ಹೊಂದಿದ್ದಾನೆ, ಆತನು ನನ್ನ ಪಾಪಗಳಿಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇಂದು ನಾವು ಅನೇಕರಿಗೆ ಈ ಕ್ರಿಸ್ಮಸ್ ಅಂತಕ್ಕಂತಹ ಈ ಸಡಗರದಲ್ಲಿ ಈ ಒಂದು ಶುಭ ಸಂದೇಶವನ್ನ, ಕ್ರಿಸ್ತನು ಜನಿಸಿದ್ದಾನೆ ಯಾತಿಗೋಸ್ಕರ? ನನ್ನ ಪಾಪಗಳ ನಿಮಿತ್ತವಾಗಿ, ನನ್ನ ಒಂದು ಪಾಪದ ದಾಸತ್ವದ ಅಕ್ರಮದ ನಿಮಿತ್ತವಾಗಿ ಹುಟ್ಟಿದ್ದಾನೆ, ನಾನು ಪಾಪಿ ಎಂಬುದನ್ನ ಅರಿತುಕೊಂಡು ಮನ ತಿರುಗಿ ಆತನಿಗೆ ಬರುವುದಾದ್ರೆ ನಿಜವಾದಂತ ಕ್ರಿಸ್ಮಸ್ ಅಂತಕ್ಕಂಥದ್ದು. ನಿಜವಾಗಿ ನಾವು ಸಡಗರವನ್ನ ಮಾಡ್ತಕ್ಕಂಥದ್ದು ಏನಂದ್ರೆ, ಆತನ ಬಳಿಗೆ ನಾವು ಮನ ತಿರುಗಿ ಬಂದು ನಮ್ಮ ಪಾಪಗಳನ್ನ ಹರಿಕಿಟ್ಟಾಗ ನಿಜವಾದಂತಹ ಕ್ರಿಸ್ಮಸ್, ಕ್ರೈಸ್ತನು ನಮ್ಮ ಹೃದಯಗಳಲ್ಲಿ ಹುಟ್ಟಿ ಬರಬೇಕು. ಪ್ರಿಯ ಕೇಳುಗರೆ, ಆವಾಗ ಮಾತ್ರ ಅದು ನಿಜವಾದಂತಹ ಅರ್ಥವಾಗ್ತಕ್ಕಂಥದ್ದಾಗಿದೆ. ಹೌದು, ನಾನು ಕ್ರಿಸ್ತನನ್ನ, ಆತನ ರಕ್ಷಕನು, ನಾನು ಅವನಿಗೆ ನನ್ನ ಹೃದಯವನ್ನ ಕೊಡ್ತಕ್ಕಂಥನಾಗಿದ್ದಾನೆ, ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಕ್ಕಂಥನಾಗಿದ್ದಾನೆ, ಕ್ರಿಸ್ತನ ಹೃದಯದಲ್ಲಿ ಹುಟ್ಟತಕ್ಕಂಥನಾಗಿದ್ದಾನೆ ನಾನು, ಅದನ್ನು ಇತರರಿಗೆ ಸಾರಿಸಿ ನಾನು ಸಾಕ್ಷಿಯಾಗಿ ಜೀವಿಸ್ತೇನೆ ಎಂಬುದಾಗಿ ನೀವು ನೆನೆಸುವುದಾದರೆ ನನ್ನ ಸಂಗಡ ಇವತ್ತು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಲೋಕವನ್ನ, ಭೂಲೋಕವನ್ನ, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ ನೀನೊಬ್ಬನೇ ದೇವ, ನಮ್ಮನ್ನ ಪಾಪದಿಂದ ರಕ್ಷಿಸುವಂತ ದೇವರು. 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ನರಮನಸನಾಗಿ ಬಂದೆ ಸ್ವಾಮಿ, ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಸಿಲ್ಬೆಯಲ್ಲಿ ಪ್ರಾಣತ್ಯಾಗ ಮಾಡಿದೆ. ಹೌದು ದೇವ, ಇವತ್ತಿನ ದಿನದಲ್ಲಿ ಹೌದು ಕ್ರಿಸ್ತನು ನನ್ನ ರಕ್ಷಕನು, ಆತನು ನನ್ನ ಪಾಪದಿಂದ ಬಿಡಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಯಾರೆಲ್ಲ ನಿನ್ನ ವಿಷಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಒಂದು ಹಬ್ಬ ಸಡಗರ ಅಂತಕ್ಕಂಥದ್ದು ಅದು ನೇಮಕ ಅವಸ್ಥೆಗೆ ಇರದಂತೆ ನಿಜವಾಗಿಯೂ ಕ್ರಿಸ್ತನು ನನ್ನ ಹೃದಯದಲ್ಲಿ ಹುಟ್ಟಿದ್ದಾನೆ ಅನ್ನುವಂತಹ ಸಂಭ್ರಮವನ್ನು ಆಚರಿಸುವ ಹಾಗೆ ನೀನು ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಸಂತರಿಗೆ ಸಂತಸಾದ ಈವ ಜಲವ ನಂಬಿರೈ, ಸಂತರಿಗೆ ಸಂತಸಾದ ಈವ ಜಲವ ನಂಬಿರೈ, ಚಿಂತೆ ದೂಡಿ ಶಾಂತಿ ಹೊಂದಿ ಏಕಮನದಿ ಪಾತರೆ, ಶಾಂತಮೂರ್ತಿ ಏಸು ಬಳಿಗೆ ಬನ್ನಿರೈ ಬನ್ನಿರೈ, ಶಾಂತಮೂರ್ತಿ ಏಸು ಬಳಿಗೆ ಬನ್ನಿರೈ 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 ಬನ್ನಿರೈ. ಸುತನ ಜೀ